ಎರಡು ವಿಚಾರಗಳು ನಾನು ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ.
ಇದನ್ನು ಬೇಕಾದ್ರೆ ತೆಗೆದಲ್ಲ, ಇದು ಸರ್ ಸೈಡ್ ಬೇಕಾದ್ರೆ ಒಂದೇ ಬೇಡ, ನೆಕ್ಸ್ಟ್ ಟೈಮ್ ಇದು ಸ್ವಲ್ಪ ಮಾಡಿದೆ ಸರ್, ಇದು ಬಿಟ್ಟು ಬಿಟ್ಟು ಇವನ್ನ ಹಾಕಿದ್ರೆ ಪರ ಡೈರೆಕ್ಟ್ ಹೊಡಿ.
ಎರಡು ವಿಚಾರಗಳು, ಒಂದು ನಾನು ಹಾರ್ವರ್ಡ್ ಅಲ್ಲಿ ರಿಸರ್ಚ್ ಮಾಡ್ತಿದ್ದ ಕಾಲಕ್ಕೆ ಹಾರ್ವರ್ಡ್ ಸ್ಕೂಲ್ ಆಫ್ ಫಿಲಾಸಫಿ ಅಂತಂದಿದೆ, ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಒಂದಿದೆ. ಅಲ್ಲಿ ಅಲ್ಲಿ ಎಲ್ಲಾ ಆಲ್ ಟೈಪ್ಸ್ ಆಫ್ ಫಿಲಾಸಫಿನೂ ಅವರು ಸ್ಟಡಿ ಮಾಡ್ತಾ ಇರ್ತಾರೆ. ಬಿಲಿಯನ್ಸ್ ಆಫ್ ಡಾಲರ್ಸ್ ತು ಅದಕ್ಕೆ ಸ್ಕಾಲರ್ಶಿಪ್ಸ್ ಕೊಡ್ತಾರೆ ವರ್ಷಗ ಆ ಫಿಲಾಸಫಿ ಮೇಲೆ ರಿಸರ್ಚ್ ಮಾಡಕ್ಕೆ. ಅಲ್ಲಿ ಒಬ್ಬ ಪ್ರೊಫೆಸರ್ ರೋಸಾಬೆತ್ ಕ್ಯಾಂಟರ್ ಅಂತ ಮೊದಲು ಒಂದು ವರ್ಕ್ಶಾಪ್ ಅಲ್ಲಿ ಹೇಳಿದ್ದೆ, ರೋಸಾಬೆತ್ ಕ್ಯಾಂಟರ್ ಅಂತ, ಶಿ ವಾಸ್ ಎ ವೆರಿ ಫೇಮಸ್ ಪ್ರೊಫೆಸರ್, ಅದಕ್ಕೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿತ್ತು ಅವರು. ಅವರು ಸುಮಾರು ಒಂದು 83 ವರ್ಷದವರೆಗೂ ಇದ್ದವರು ಲೇಡಿ. ಅವರು ಅವ್ರನ್ನ ಮೀಟ್ ಮಾಡಬೇಕು ಅಂತ ನಂಗೆ ಭಾರಿ ಆಸೆ ಇತ್ತು. ಒಂದ್ಸತಿ ಹೋದಾಗ ನಾನು ಅವ್ರನ್ನ ಮೀಟ್ ಮಾಡಿದ್ದೆ. ಅವರು ಹೋದ ನ್ಯಾಯಮೃತ ಹಿಡ್ಕೊಂಡು ಓದ್ತಾ ಇದ್ರು. ಅವರು ನಾನು ಇವರು ಸಂಸ್ಕೃತ ಗ್ರಂಥ ಹೆಂಗ್ ಓದ್ತಾರೆ ಅಂತ ನನಗೆ ಒಂದ್ ಸ್ವಲ್ಪ ಡೌಟ್ ಬಂತು. ನಾ ಒಳಗೆ ಹೋಗಿ ಮಾತಾಡಿದೆ ಅವ್ರ ಜೊತೆ. ಅವ್ರು ಹೇಳಿದ್ರು ನಾನು ಎಷ್ಟು ಅನ್ಯಾಯ ಆಯ್ತು, ನಾನು ಫಿಲಾಸಫಿ ಓದಕ್ ಶುರು ಮಾಡಿದಾಗ ನಂಗೆ 22 ಇಯರ್ಸ್, ನಾನು ಆರ್ಟ್ ಗ್ರಾಜುಯೇಟ್ ಆಗಿ ಅಲ್ಲಿಂದ ಶುರು ಮಾಡಿದ್ದು. ಫಾರ್ ನಿಯರ್ಲಿ 60 ಇಯರ್ಸ್ ಐ ಹ್ಯಾವ್ ಬೀನ್ ಚೀಟೆಡ್ ಅಂತ ನಂಗೆ ಅನಿಸಿದೆ. ಯಾಕೆಂದ್ರೆ ನಾನೊಂದು 50 ವರ್ಷ, ಒಂದು 10 ವರ್ಷದ ಕೆಳಗಡೆ ಇಂಡಿಯಾಗೆ ಹೋದಾಗ ನಾನು ಮೆಕ್ಕಾ ಆಫ್ ಫಿಲಾಸಫಿ ಅಂತ ಕರೀತಾರ, ಅಲ್ಲಿಗೆ ಬಂದ್ಬಿಟ್ರೆ ಇಶ್ ಲರ್ನಿಂಗ್ ಸಂಸ್ಕೃತ್ ಬಿಕಾಸ್ ಅವರಿಗೆ ಈ ಟ್ರಾನ್ಸ್ಲೇಷನ್ ಇಂದ ಅವ್ರು ಯಾಕೋ ಅಷ್ಟು ಸಮಾಧಾನ ಸಿಕ್ಕಿಲ್ಲ. ಸಂಸ್ಕೃತ ಕಲಿತ್ಬಿಟ್ಟು ಅಟ್ ದ ಏಜ್ ಆಫ್ 70 ಶಿ ಲರ್ನ್ ಸಂಸ್ಕೃತ್ ಫಾರ್ 2 ಇಯರ್ಸ್ ಇನ್ ಇಂಡಿಯಾ, ಕಾಶಿ ಯೂನಿವರ್ಸಿಟಿ ಓದ್ಬಿಟ್ಟು ಶಿ ಹಸ್ ಟೇಕನ್ ಆಲ್ ದ ಬುಕ್ಸ್ ಅಂಡ್ ಗಾನ್ ಬ್ಯಾಕ್, ಇನ್ಕ್ಲೂಡಿಂಗ್ ಮದ್ದ ಫಿಲಾಸಫಿ. ಸೊ ಇದ ವೇದಾಂತ ಫೌಂಡೇಶನ್ ಎಷ್ಟೋ ಪಬ್ಲಿಕೇಶನ್ಸ್ ನ ಓದ್ಬಿಟ್ಟು ಅವ್ರು ಏನ್ ಹೇಳಿದ್ರು ಅಂದ್ರೆ ನನಗೆ ದೊಡ್ಡ ಆಶ್ಚರ್ಯ ಆಗುತ್ತೆ. ಏನು ಅದು ಅಂತ ಹೇಳಿದ್ರೆ, ಇಷ್ಟೊಂದು ಫಿಲಾಸಫಿ ಇದ್ದು ಕೂಡ ಕೊನೆಗೆ ಬಂದಿದ್ದು ಮಧ್ವಶಾಸ್ತ್ರ. ನಿಮ್ಮ ಕ್ರೊನಾಲಜಿ ಪ್ರಕಾರ ಮಧ್ವಶಾಸ್ತ್ರ ಇದ್ದು ಕೂಡ ನಿಮ್ ಕಂಟ್ರಿನಲ್ಲಿ ಬೇರೆ ಫಿಲಾಸಫಿ ಹೇಗೆ ಸರ್ವೈವ್ ಆಗ್ತಾ ಇದೆ ಅಂತ ನನಗೆ ಪ್ರಶ್ನೆ ಆಗ್ತಾ ಇದೆ. ನೀವು ಹೌ ಯು ಹ್ಯಾವ್ ಅಲೌಡ್ ಅದರ್ ಫಿಲಾಸಫಿ ಟು ಥ್ರೈವ್ ಅಂತ ಕೇಳ್ತಾ ಇದ್ದಾರೆ. ಅದನ್ನ ಅವರು ಶಿ ರೋಟ್ ಇಟ್ ಇನ್ ಹರ್ ಕ್ಲೋಸಿಂಗ್ ಕಮೆಂಟ್ ಅಂಡ್ ಅನ್ಫಾರ್ಚುನೇಟ್ಲಿ ಶಿ ಪಾಸ್ಡ್ ಅವೇ 2 ಇಯರ್ಸ್ ಬ್ಯಾಕ್. ಬಟ್ ಅವರು ಅನೇಕ ರೈಟಿಂಗ್ಸ್ ಅಲ್ಲಿ ಮಾಡಿ ಶಿ ಹ್ಯಾಸ್ ಕಾನ್ಸ್ಟಿಟ್ಯೂಟೆಡ್ ನಿಯರ್ಲಿ 5 ಚೇರ್ಸ್, ಪ್ರೊಫೆಸರ್ ಚೇರ್ಸ್ ಇನ್ ಹಾರ್ವರ್ಡ್ ಓನ್ಲಿ ಟು ಸ್ಟಡಿ ಮದ್ರ ಫಿಲಾಸಫಿ. ಇನ್ನೊಂದು ಪೂನಾದಲ್ಲಿ ಭಂಡಾರ್ಕರ್ ಇನ್ಸ್ಟಿಟ್ಯೂಟ್ ನೀವೆಲ್ಲ ಕೇಳಿರ್ಬೋದು, ಅದು ಮಹಾಭಾರತದ ರಾಮಾಯಣ ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ದಾರೆ, ಮುಖ್ಯವಾಗಿ ಮಹಾಭಾರತ. ಅವ್ರು ಹೇಳಿದ್ರು, ಅವರು ಅಲ್ಲಿ ಪ್ರೊಫೆಸರ್ಸ್ ಹೇಳ್ತಾರೆ, ಇಷ್ಟು ನಾವು ದೇ ಹ್ಯಾವ್ ಮೋರ್ ದೆನ್ 20,000 to 30,000 ಇಂಟರ್ಪ್ರಿಟೇಷನ್ಸ್ ಆಫ್ ಮಹಾಭಾರತ ಅವೈಲೇಬಲ್. ಸಣ್ಣ ಪುಸ್ತಕದಿಂದ ಹಿಡಿದು ದೊಡ್ಡ ದೊಡ್ಡ ಪುಸ್ತಕಗಳವರೆಗೂ ಎಲ್ಲ ಅವರು ಮಾಡಿದ್ದಾರೆ, ಎಲ್ಲರನ್ನ ಸ್ಟಡಿ ಮಾಡಿದ್ದಾರೆ. ಅವ್ರು ಕೊನೆಗೆ ಹೇಳಿದ್ದು, ಅಲ್ಲಿ ವೆರಿ ಸೀನಿಯರ್ ಪ್ರೊಫೆಸರ್ ಒಬ್ರು ಹೇಳಿದ್ರು, ಡಾಕ್ಟರ್ ಜೋಶಿ ಅಂತ, ಅವ್ರು ಹೇಳಿದ್ರು ಪ್ರೊಫೆಸರ್ ಸುಖತಂಕರ್ ಇದ್ದಾಗ ಅವ್ರು ಹೇಳೋರು, ವಿ ಹ್ಯಾವ್ ವೇಸ್ಟೆಡ್ ಅ ಲಾಟ್ ಆಫ್ ಟೈಮ್ ಅಗೇನ್. ಅವರು ಅದೇ ಪಾಯಿಂಟ್, ತಾತ್ಪರ್ಯ ಮೊದಲೇ ಸಿಕ್ಬಿಟ್ಟಿದ್ರೆ ನಮ್ಗೆ ಇನ್ನೇನು ಬೇಕಾಗಿರ್ತಿರ್ಲಿಲ್ಲ. ಇವತ್ತಿಗೂ ನೀವು ಸುಖತಂಕರ್ ಅವರ ಭಂಡಾರ್ಕರ್ ಇನ್ಸ್ಟಿಟ್ಯೂಟ್ ಲೈಬ್ರರಿಗೆ ಹೋಗಿ ಪ್ರಬಂಧನಾಚಾರ ಬರೆದಿರೋ ತಾತ್ಪರ್ಯ ನಿರ್ಣಯದ 5 ವಾಲ್ಯೂಮ್ ಏನಿದೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಪೀಸ್ ಆಫ್ ದಟ್ ಆರ್ ಅವೈಲೇಬಲ್. ಯಾಕಂದ್ರೆ ಎಲ್ಲರೂ ಅದನ್ನೇ ಓದೋದು, ಎಲ್ಲ ಕಡೆ ಆ ಬ್ಲೂ ಕಲರ್ ಪುಸ್ತಕ ಇದೆ, ಎಲ್ಲ ಕಡೆ ಅದೇ ಇರೋದು. ದಟ್ ಈಸ್ ಈವನ್ ಟುಡೇ ದ ಸ್ಟ್ಯಾಂಡರ್ಡ್ ಫಾರ್ ದೆಮ್. ಹಂಗಂತ ಎರಡು ಯೂನಿವರ್ಸಿಟೀಸ್ ವಿ ಆರ್ ಡೂಯಿಂಗ್ ಇಂಡಿಪೆಂಡೆಂಟ್ ರಿಸರ್ಚ್. ಅವರೇನು ಮದ್ವ ಫಿಲಾಸಫಿನ ಒಂದು ಕ್ರೊನಾಲಜಿಕಲಿ ಪರಂಪರೆಯಿಂದ ಬಂದಿರೋದಲ್ಲ, ಅವರು ಒಪ್ಪಿದ್ದಾರೆ. ಸೊ ಐ ಥಿಂಕ್ ವಿ ಶುಡ್ ಆಲ್ ಮೇಕ್ ಅವರ್ ಅಟೆಂಪ್ಟ್ಸ್ ಅಂತ ನನ್ನ ಫೀಲಿಂಗು. ಇನ್ಯಾರ ಪ್ರಶ್ನೆ ಏನ ಕೇಳೋದಿದ್ರೆ,
ಇಲ್ಲಿ ಮದ್ರಾಸಲ್ಲಿ ಒಬ್ಬರಿದ್ದಾರಂತೆ, ಅವರು ಅದ್ವೈತದವರು, ಹೆಂಗಸು ಪ್ರೊಫೆಸರ್, ಇದಕ್ಕೆ ಸಂಸ್ಕೃತ ಡಿಪಾರ್ಟ್ಮೆಂಟ್ ಪ್ರೊಫೆಸರ್. ಅವ್ರು ಹೇಳ್ತಾರಂತೆ, ಅವರೆಲ್ಲ ನ್ಯಾಯಮೃತ ಎಲ್ಲ ಓದಿದ್ದಾರೆ, ನಾವು ಮುಂದಿನ ಮಾಧ್ವ ಮಾಧ್ವ ಗಂಟಸಾಗಬೇಕು, ನ್ಯಾಯಮೃತ ಪಾಠ ಹೇಳ್ಬೇಕು. ನಾನಂತ ಗೊತ್ತಾಯ್ತಾ, ಮಾಧ್ವ ಗಂಟಸಾಗಿಬಿಡ್ಬೇಕು, ನ್ಯಾಯಮೃತ ಪಾಠ ಹೇಳಬೇಕು ಅಂತ. ನಾವು ಹೆಂಗಸರಾದ್ರಿಂದ ಈಗ ಅಧಿಕಾರ ಇಲ್ಲ, ಅದಕ್ಕೆ ಅದನ್ನ ಓದಿ ಹೆಂಗ್ ಗಂಟಸಾಗಿಬಿಟ್ಟು ಓದಬೇಕು ಅಂತೇಳಿ. ಅದ್ವೈತಿ ಹೆಂಗಸು ಅಂದ್ರೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿಯ, ಅದನ್ನೆಲ್ಲ ಯೋಚನೆ ಮಾಡಬೇಕು. ನಾವು ಮೆಕ್ಯಾನಿಕಲಿ ಇದ್ಬಿಟ್ಟಾಗಿ ಇವತ್ತು ಏನಾಗಿದೆ ವಿಷಯ, ಅದು ಸಪ್ಲೈ ಆಗದೆ ಹೋಗಿರೋದ್ರಿಂದ ನಮ್ಮ ಜನಕ್ಕೆ ಏನು ಮದ್ದಾಚಾರಕ್ಕೆ ಪುಸ್ತಕಗಳು ಸಿಗೋದಿಲ್ಲ ಅಂತ ಸಾಮಾನ್ಯ ಗೊತ್ತು. ಅದಕ್ಕೆ ಕೋಶೆ ಅದೇನು ಫಿಲಾಸಫಿ ಸರಿ ಇರಲಿಕ್ಕಿಲ್ಲ ಅಂತ ತಾವೇ ತೀರ್ಮಾನ ಮಾಡ್ಕೊಂಡು ಬಿಟ್ಬಿಟ್ಟಿರ್ತಾರೆ. ಇಷ್ಟೆಲ್ಲ ವಿಷಯ ಇದ್ರೂ ಜನ ಬೆಳಕಿ ಬರದೆ ಇವತ್ತು ಅನಾಹುತ ಆಗಿರೋದು ಗೊತ್ತಾಯ್ತಾ, ಆ ಬೆಳಕಿ ಬರದೆ ಹಾಗಾಗಿ ಅದು ಬರೋ ವ್ಯವಸ್ಥೆ ಮಾಡಬೇಕಾದ ಅತ್ಯಂತ ಮುಖ್ಯ ಕರ್ತವ್ಯ.
ಮೂರು ಕ್ವೆಶನ್ ಆಚಾರ್ಯ. ಇದು ನನ್ನ ಕಾಲೇಜಲ್ಲಿ ಫ್ರೆಂಡ್ಸ್ ಈ ಪ್ರಶ್ನೆ ಕೇಳ್ತಾ ಇರ್ತಾರೆ. ಇವಾಗ ನಿಮ್ಮ ಮತದಲ್ಲಿ ಮಾತ್ರ ಬೃಂದಾವನ ಎಂಬ ಒಂದು ಕಾನ್ಸೆಪ್ಟ್ ಇದೆ. ಸೊ ನೀವು ಬ್ರಾಹ್ಮಿನ್ಸ್ ನಿಮಗೆ ಪೂಜೆ ಆರಾಧನೆ ಮಾಡಕ್ ಬರುತ್ತೆ, ನಾವು ಸಾಮಾನ್ಯರು ಇಂತ ಒಂದು ಸೇಂಟ್ಸ್ ನಾವು ಹೇಗೆ ಅಪ್ರೋಚ್ ಮಾಡೋದು, ಹೇಗೆ ಆರಾಧನೆ ಮಾಡೋದು, ಹೇಗೆ ಪೂಜೆ ಮಾಡೋದು? ಫಸ್ಟ್ ಕ್ವೆಶನ್.
ಸೇಂಟ್ಸ್ ಇದ್ದಲ್ಲೇ ಹೋಗಬೇಕಾದ ಕಾರಣನೇ ಇಲ್ಲ, ಅವ್ರ ಹೆಸರು ಹೇಳಿದ್ರೆ ಸಾಕು, ಅವ್ರ ಐಡಿಯಲ್ ಸಾಲೋ ಮಾಡಿಬಿಟ್ರೆ ಅದೇ ರಿಯಲ್ ವರ್ಷಿಪ್ ಅಷ್ಟೇ. ಮತ್ತೆ ತಾವು ಪರಿಚಯ ಮಾಡಿಕೊಂಡು ಅವ್ರ ಐಡಿಯಲ್ ಸಾಲೋ ಮಾಡಿಬಿಟ್ರೆ ಸಾಕು. ಬೃಂದಾವನಕ್ಕೆ ಹೋಗೋದೆಲ್ಲ ಅದು ಸೆಕೆಂಡರಿ ಅಷ್ಟೇ, ದೇವಸ್ಥಾನಕ್ಕೆ ಹೋಗೋದು ಹೇಗೋ ಹಾಗೆ. ಮತ್ತೆ ನಾನ್ ಬಿಲೀವರ್ ಗೋಯಿಂಗ್ ಟು ಎ ಟೆಂಪಲ್ ಅಂದ್ರೆ ಅರ್ಥ ಇಲ್ಲ, ಅರ್ಥ ಆಯ್ತಾ? ಬಿಲೀವರ್ ನಾಟ್ ಗೋಯಿಂಗ್ ಟು ಎ ಟೆಂಪಲ್ ಅಂದ್ರೆ ದೇರ್ ಇಸ್ ಮೀನಿಂಗ್, ಯಾಕಂದ್ರೆ ದೇವರು ಎಲ್ಲ ಕಡೆ ಇರೋದ್ರಿಂದ ಹೇಗೋ ಗುರುಗಳ ಆರಾಧನೆ ಅಂದ್ರೆ ಅಷ್ಟೇ ಮಾಡಿದ್ರೆ ಸಾಕು. ಬೃಂದಾವನ ಬಗ್ಗೆ ಏನು ಬೆಟ್ಟಿಗದಿರಬೇಕಾದ್ರೆ ಕಾರಣ ಇಲ್ಲ ಅಂತ ಹೇಳಿದ್ರೆ
ಅದೇ ಪ್ರದಕ್ಷಿಣೆ ನಮಸ್ಕಾರ ಅವರು
ಅಧಿಕಾರ ಮಾಡಿ ಸಾಕಾರೆ ಬಿಡಲಿ, ಅವ್ರ ಐಡಿಯಾಸ್ ತಿಳ್ಕೊಂಡು ಫಾಲೋ ಮಾಡೋದಿದೆಯಲ್ಲ ಅದು ಬೇಸಿಕ್.
ಮತ್ತೆ ಎರಡನೇ ಪ್ರಶ್ನೆ, ಈ ವರ್ಕ್ಶಾಪ್ ಶುರು ಮಾಡೋದ್ ಮುಂಚೆ ನಮ್ದು ಒಂದು ಚರ್ಚೆ ಇತ್ತು,
ಏನು
ಬಲದೇವ ವಿದ್ಯಾಭೂಷಣ ಜೀವ ಗೋಸ್ವಾಮಿ ಅಂತ ಅವರೆಲ್ಲ ಬಂಗಾಳ ಪ್ರಾಂತದ ಬಲದೇವ ವಿದ್ಯಾಭೂಷಣ ಮತ್ತೆ ಜೀವ ಗೋಸ್ವಾಮಿ ಅಂತವರೆಲ್ಲ ಮತ್ತು ಫಿಲಾಸಫಿನ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಆದ್ರೆ ನೀವು ಅಥವಾ ಯಾರು ಅದನ್ನ ಉಲ್ಲೇಖ ಮಾಡಿಲ್ಲ, ನಮ್ಮ ಸೇಂಟ್ಸ್ ಅವರ ವರ್ಕ್ಸ್ ಅನ್ನು ಉಲ್ಲೇಖ ಮಾಡಿಲ್ಲ.
ಇನ್ಫ್ಲೂಯೆನ್ಸ್ ಆಗಿರೋದನ್ನ ಉಲ್ಲೇಖ ಮಾಡಿದ್ದಾರೆ, ಬಟ್ ಅನೇಕರು ಫಾಲೋಯರ್ ತಿಳ್ಕೊಂಡ್ಬಿಡ್ತಾರೆ, ಫಾಲೋಯರ್ಸ್ ಅಲ್ಲ ಅವರೆಲ್ಲ, ಇನ್ಫ್ಲೂಯೆನ್ಸ್ ಬೈ ಮತ್ತು ಫಿಲಾಸಫಿ ಅಷ್ಟೇ. ಯಾಕಂದ್ರೆ ಆಮೇಲೆ ಸ್ವಲ್ಪ ಅವ್ರು ಚೇಂಜ್ ಮಾಡ್ಕೊಂಡಿದ್ದಾರೆ ಮತ್ತು ಫಿಲಾಸಫಿ. ಹರೇರಾಮ ಹರೇ ಕೃಷ್ಣ ಪಂಥನ ಹಾಗೇನೆ, ಅವ್ರ ತಮ್ಮ ಗುರು ಮಧ್ವಾಚಾರ್ಯ ಅಂತ ಹೇಳ್ಕೊತಾರೆ, ಬಟ್ ಆಕ್ಚುಲಿ ಫುಲ್ ಅದನ್ನು ಫಾಲೋ ಮಾಡೋದಿಲ್ಲ. ಅದಕ್ಕೆ ನಾವು ಅವ್ರನ್ನ ಅಕ್ಸೆಪ್ಟ್ ಮಾಡೋದಿಲ್ಲ, ಅವ್ರು ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ, ನಾವು ಅವ್ರನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಅದು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ತರ ಡೇಂಜರ್ ಇದೆ, ಅವ್ರು ನಮ್ಮನ್ನು ತಿಳ್ಕೊಂಡ್ಬಿಟ್ರೆ ಅಲ್ಲಿ ಭಜಿತ ಆಗ್ಬಿಡುತ್ತೆ, ಆಮೇಲೆ ಅಲ್ಲಿನ ವ್ಯವಸ್ಥೆಗಳೆಲ್ಲ ನಮ್ಮ ವ್ಯವಸ್ಥೆ ಅಂತ ಆಗ್ಬಿಡುತ್ತೆ, ಅದಕ್ಕೆ ಹೇಳೋದಿಲ್ಲ ಅಷ್ಟೇ. ಸೊ ಇನ್ಫ್ಲೂಯೆನ್ಸ್ ಬೈ ಮಧ್ವಾಚಾರ್ಯ ಅಷ್ಟೇ ಹೊರತು ದೇ ಆರ್ ನಾಟ್ ಫಾಲೋಯರ್ಸ್ ಆಫ್ ಮಧ್ವಾಚಾರ್ಯ. ಏನು ರಘುವರ್ಯ ತೀರ್ಥರು ಗ್ರಂಥಗಳನ್ನು ಬರೆದಿರೋದು ಕಡಿಮೆ, ಅವ್ರು ಬರೋ ಮಧ್ವಾಷ್ಟಕ ಅಂತ ಅಷ್ಟೇ ಬರೆದಿರೋದು. ಒಳ್ಳೆ ಮಹಿಮಾವಂತರು ಅವರು, ಭೀಮಾನದಿ ದಾಟಿ ಈಜ್ಕೊಂಡು ಹೊರಟು ತುಂಬಾ ಭೀಮಾನದಿ ನಾ ಕೈ ದೇರೋಡ್ಕೊಂಡು ಈಜೋಗ್ಬಿಟ್ರಂತ ಹಾಗೇನೆ. ಯಾಕೆ ಆ ಸೈನ್ಯ ಎಲ್ಲ ಫಾಲೋ ಮಾಡ್ಕೊಂಡ್ಬಂತ ಅವ್ರನ್ನ ಅಟ್ಯಾಕ್ ಮಾಡಬೇಕು ಅಂತೇಳಿ ಮಾಡೋಕ್ಕಾಗಲಿಲ್ಲ. ಇವರು ಇರ್ತಕ್ಕಂಥ ಹೋದಾಗೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಅವ್ರು ಮುಟ್ಲಕ್ಕೆ ಆಗೋದಿಲ್ಲ. ಅಂದ್ರೆ ಅಂಥ ಒಂದು ದೇವರಲ್ಲಿ ಭಕ್ತಿ ಇದ್ದಿದ್ದರಿಂದ ತುಂಬು ಪ್ರವಾಹದ ಭೀಮಾನದಿನ ಹರಿದು ಹಾಗೆ ಈಜ್ಕೊಂಡು ದಾಟ್ತವ್ರು ರಘುವರ್ಯ ತೀರ್ಥರು ದೇವ್ರ ಪೆಟ್ಟಿಗೆ ಸಮೇತವಾಗಿ ಅವ್ರು ಹಿರಿಯರು. ಸತ್ಯಬೋಧ ತೀರ್ಥರು ದೊಡ್ಡ ಮಹಿಮಾವಂತರು, ಅವ್ರ ಗ್ರಂಥಗಳು ಅವ್ರದ್ದು ಜಾಸ್ತಿ ಇಲ್ಲ. ಅವ್ರದ್ದು ವಿಷ್ಣು ಸಹಸ್ರನಾಮಕ ಅವ್ರ ಶಿಷ್ಯರು ಬರೆದಿದ್ದಾರೆ, ಹೊರತು ಅವರು ಬರೆದಿರೋಂತ ಅಥೆಂಟಿಕ್ ಆಗಿ ಯಾವುದು ಸಿಗೋದಿಲ್ಲ. ಅವರು ಅಷ್ಟೇ, ಟಿಪ್ಪು ಸುಲ್ತಾನ್ ಮಗರ ಬಂದ ಕಾಲಕ್ಕೆ ಒಳ್ಳೆ ಮಹಿಮೆ ತೋರಿಸಿಬಿಟ್ಟು ಆ ದೇವರಲ್ಲಿ ಭಕ್ತಿ ಬರ ಮಾಡಿದವರು. ರಾತ್ರಿ ಸೂರ್ಯನ ತೋರಿಸಿದವರು, ಅವ್ರ ಬಗ್ಗೆ ಭಾರಿ ಪ್ರಸಿದ್ಧಿ. ಗೊತ್ತಾಯ್ತಾ? ವಿಷ ಹಾಕಿತ್ತು ಅಂತ ಗೊತ್ತಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ, ದೇವ್ರ ನೈವೇದ್ಯ ಮಾಡಿದ್ರೆ ತಿನ್ಬೇಕು. ನಾವು ದೇವರಿಗೆ ನೈವೇದ್ಯ ಮಾಡದೆ ಹೋದ್ರೆ ಅಮೃತನು ತಿನ್ನಬಾರ್ದು, ದೇವರಿಗೆ ನೈವೇದ್ಯ ಮಾಡಿದ್ರೆ ವಿಷನೂ ಬಿಡಬಾರ್ದು, ಇದು ಅವ್ರ ಕಾನ್ಸೆಪ್ಟ್. ಸೊ ವಿಷ ಆಗಿದ್ದು ಗೊತ್ತಾಗಿದ್ರು ವಿಷ ತಗೊಂಡ್ಬಿಡ್ತಾರೆ, ಆಮೇಲೆ ಡಾಕ್ಟರ್ ಇದು ಔಷಧಿ ತಗೊಳ್ಳೇಬೇಕು ನೀವು ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿದಾಗ ಅವ್ರ ಕೆಲವು ಔಷಧಿಗಳಿಗೆ ಕೆಲವು ಸ್ಪೆಸಿಫಿಕೇಶನ್ಸ್ ಇರುತ್ತೆ, ನೀವು ಹಗಲು ಮಾತ್ರ ಇದನ್ನು ತಗೊಳ್ಳೇಬಾರ್ದು, ರಾತ್ರಿ ಫುಡ್ ತಗೊಂಡ್ರೆ ವರ್ಕ್ ಮಾಡುತ್ತೆ ಅಂತ ಹೇಳಿರುತ್ತೆ. ಆಯ್ತು ಅಂತ ರಾತ್ರಿ ಫುಡ್ ತಗೊಂಡ್ಬಿಟ್ರು, ಜನ ಗಲಾಟೆ ಮಾಡಿದರು. ಏನಂತ? ಓ, ರಾಷ್ಟ್ರ ರಾತ್ರಿ ಊಟ ಮಾಡ್ತಾರೆ, ಸೂರ್ಯಾಸ್ತ ಏನೋ ತಗೋಬಾರ್ದು ಅವರು, ಸೊ ಇದು ಅನ್ಯಾಯ ಅಂತ ಹೇಳಿ ಶುರು ಮಾಡಿಬಿಟ್ರು. ತಕ್ಷಣ ಅವ್ರು ಏನ್ ಮಾಡಿದ್ರು, ಊಟಕ್ಕೆ ಕೂತ ನೋಡಿರಿ ಹೊರಗೆ ಅಂತ ಹೇಳಿದ್ರು. ನೋಡಿದ್ರೆ ಸೂರ್ಯ ಕಾಣಿಸ್ತೇವೆ ಅವ್ರಿಗೆ, ಅಂದ್ರೆ ಅವ್ರು ಏನ್ ಮಾಡಿದ್ರು, ಸೂರ್ಯ ದರ್ಶನ ಇದ್ದಾಗಲೇ ಮಾಡಿದ್ದೆ ಹೊರತು ಬೇರೆ ಅಲ್ಲ. ಈ ರೀತಿ ಮಹಿಮೆ ತೋರಿಸಿದ್ರೆ ತುಂಬಾ ಜನ ಸಿಗ್ತಾರೆ, ಅದರಲ್ಲಿ ಇವರು ಕೆಲವು ದೃಷ್ಟಾಂತಗಳು ಅಷ್ಟೇ. ಅದು ಶಾರ್ಟ್ ಪೀರಿಯಡ್ ಆದ್ರಿಂದ ಎಲ್ಲರ ಬಗ್ಗೆ ಹೇಳೋದಕ್ಕೆ ಹೋಗಲಿಲ್ಲ. ಯಾರು ಸ್ಟಾಲ್ವರ್ಟ್ಸ್ ಅಂತ ಭಾರಿ ಇದಾಗಿದ್ದಾರೆ ಅವ್ರಿಗೆ ಮಾತ್ರ ಹೇಳಿದ್ದಾರೆ.
ಆಚಾರ್ಯ, ಸುಮಾರು ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ನೀವು ವಿದ್ಯಾಪೀಠದಲ್ಲಿ ವಾಯುಸ್ತುತಿ ಬಗ್ಗೆ ಡಿಸ್ಕೋರ್ಸ್ ಮಾಡಿದ್ರೆ, ಅವಾಗ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ, ಈ ತರ ಹಿಂಗೆ ಮಧ್ವಮತ ಇವತ್ತು ಯಾತಿಕೆ ಒಂದು ವೆರಿ ಫ್ಯೂ ಪೀಪಲ್ ಆರ್ ಫಾಲೋಯಿಂಗ್ ಅಂತ ಅಂದ್ರೆ ಜಾಸ್ತಿ ಜನ ಹೆಚ್ಚಾಗಿ ಫಾಲೋ ಮಾಡ್ತಿಲ್ಲ, ಮಧುಮತದಿಂದ ಇನ್ನ ಬೇರೆ ಮತಕ್ಕೆ ಹೋಗೋರೆ ಜಾಸ್ತಿ ಇದಾರೆ. ಸೊ ಅವಾಗ ನೀವು ಹೇಳಿದ್ರಿ ಪ್ರಚಾರ ಇಲ್ಲ ನಮ್ಮ ಮತಕ್ಕೆ ಅಂತ ಹೇಳಿದ್ರಿ. ಬಟ್ ಇದು ಆಚಾರ್ಯರು ಬಂದು ಅವರು ವಾಯುದೇವರ ಅವತಾರ ತಾನೇ. ಸೊ ವಾಯುದೇವರ ಅವತಾರ ಅವರು ಒಂದು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಮತಕ್ಕೆ ಪ್ರಚಾರ ಬೇಕೇ ಅಂತ?
ಇಲ್ಲ, ಹೇಗೆ ಅಂದ್ರೆ ಪ್ರಚಾರ ಎರಡು ರೀತಿ, ಪ್ರಚಾರ ಅಂಬೋದನ್ನ ನಾವು ಎರಡು ರೀತಿ ತಗೋಬೇಕು. ಒಂದು ಪ್ರಚಾರ ಅಂದ್ರೇನು, ಇದೇ ಗೊತ್ತಾಗ್ಬೇಕು ಅಂತ ಪ್ರಚಾರ ಬೇಕು ಮಧ್ವ ಸಿದ್ಧಾಂತಕ್ಕೆ. ಗೊತ್ತಾಯ್ತಾ? ಉಳಿದವ್ರದ್ದು ಇಲ್ಲ, ಇದೇ ಅಭಿವೃದ್ಧಿ ಪ್ರಚಾರ ಮಾಡ್ತಿದ್ದಾರೆ. ಗ್ರೇಟ್ನೆಸ್ ಇಲ್ಲ, ಗ್ರೇಟ್ನೆಸ್ ಇರೋ ಹಾಗೆ ಪ್ರಚಾರ ಮಾಡ್ತಾರೆ, ಬೇಕಾಶ್ ಮಾಡ್ತಿದ್ದಾರೆ. ಅನ್ಫಾರ್ಚುನೇಟ್ಲಿ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಇದೆ ಇರೋದು ತಿಳಿಸ್ತಾ ಇಲ್ಲ ಅಷ್ಟೇ. ಅರ್ಥ ಆಯ್ತು? ಈಗ ನಿಮ್ದು ಇಷ್ಟೊತ್ತು ಹೇಳಿದ ವಿಚಾರನೆ, ಫಾರ್ ಎಕ್ಸಾಂಪಲ್ ನಮ್ಮ ಹುಡುಗರಿಗೆ ಗೊತ್ತಿಲ್ಲ, ನೂರಕ್ಕೆ 99 ಪಾಲು ಜನ ದೊಡ್ಡದೇ ದೊಡ್ಡದೇ ಗೊತ್ತಿಲ್ಲ. ಆ ರೀತಿ ಪ್ರಚಾರ ಲ್ಯಾಕಿಂಗ್ ಇರೋದ್ರಿಂದ ಜನ ಬರ್ತಾ ಇಲ್ಲ. ಅರ್ಥ ಆಯ್ತಾ? ಬಟ್ ಆಚಾರ ಉದ್ದೇಶ ನಮ್ಮ ರಾಜಕೀಯ ಪಕ್ಷಗಳ ಪ್ರಚಾರ ಮಾಡಬೇಕು ಅಂತಿಲ್ಲ. ಆ ರೀತಿ ಪ್ರಚಾರ ಮಾಡಬಾರದು ಕೂಡ. ಅರ್ಥ ಆಯ್ತಾ? ಮತ್ತೆ ಯಾವುದೇ ಒಂದು ಈ ತರಕಾರಿ ಕೂಕೊಂಡು ಹೋಗ್ತಾರೆ, ಆ ರೀತಿ ಬಂಗಾರ ಕೂಕೊಂಡು ಹೋಗೋದು ನೋಡಿದಿರಿ ಎಲ್ಲರೂ ನೀವೀಗ ನೋಡಿ, ವಜ್ರಧಾರ ಬಂದಿದೆ ತಗೊಳ್ಳಿ ತಗೊಳ್ಳಿ ಯಾರು ಕೂಗೋದು ನೋಡಿದಿರಿ ಎಲ್ಲರೂ ಕೂಡ ತರಕಾರಿ ಬಂದಾಗ. ಯಾತಕ್ಕೆ? ವಜ್ರದ ಬಗ್ಗೆ ಹೇಳೋದೇ ಡೇಂಜರ್, ಬಂದ ತಕ್ಷಣ ಬಂದೇ ಬರ್ತಾರೆ, ಕಿತ್ಕೊಂಡು ಹೋಗಕ್ಕೆ ಬರ್ತಾರೆ. ಆಗ್ಲೇ ಪ್ರೆಷರ್ಸ್ ಥಿಂಗ್ಸ್ ಅನ್ನು ಯಾವಾಗಲೂ ನಾವು ಹುಡ್ಕೊಂಡು ಹೋಗಕ್ಕೆ ಹೊರತು ಅವಾಗಿ ಬರೋದಿಲ್ಲ. ಮತ್ತೆ ಅದು ಬೀದಿ ಮೇಲೆ ತರಕಾರಿ ಬರೋ ಹಾಗೆ ಬೀದಿ ಮೇಲೆ ಬಂಗಾರ ಬರೋದಿಲ್ಲ. ಬಂದು ನಾವು ತಗೊಳ್ಳೋದಿಲ್ಲ. ಯಾಕೆ? ಅನುಭವದೇ ಆಗಿದೆ, ನಂಬೋಸರು ಆಗಿರ್ಬೋದು, ಅದಕ್ಕೆ ಇದ್ದಲ್ಲಿ ಹೇಗೆ ತಗೋತೀವೋ ಶಾಸ್ತ್ರ ಬೋದ ಹಾಗೆ. ಸೊ ನಮಗೆ ಓವರ್ ಪ್ರಚಾರ ಬೇಕಾಗಿಲ್ಲ. ಆದರೆ ಒಂದು ಇರೋದಂತ ಗೊತ್ತಾಗಬೇಕಲ್ಲ, ಅಷ್ಟು ನಾವು ಮಾಡಿಲ್ಲ, ಅದು ತಪ್ಪಾಗಿದೆ. ಅಷ್ಟು ಮಾಡಿದ್ರೆ ಮಾತ್ರ ಖಂಡಿತ ಜನ ಬರ್ತಾರೆ. ಈಗ ಎಷ್ಟು ಜನ ಇದ್ದಾರೋ ಉಳ್ಕೋತಾರೆ ಫಸ್ಟ್ ಆಫ್ ಆಲ್, ಸೆಕೆಂಡ್ ಬೇರೆಯವರು ಬಂದೇ ಬರ್ತಾರೆ ಅಂತ ತುಂಬಾ ಜನ ನೋಡಿದ್ದೀನಿ. ಬೇಕಾ ಆಚಾರ ಫಿಲಾಸಫಿ ಎಲ್ಲರೂ ಕೇಳಿಬಿಟ್ರೆ ತಕ್ಷಣ ನಮಗೆ ಅದು ಬೇಕು ಅಂತ ಮುಂದೆ ಜನ ಬಂದೇ ಬರ್ತಾರೆ. ಭಾರತೀಯ ವಿದ್ಯಾಭವನ ಸುಮಾರು ಒಂದು 7 ವರ್ಷ ಗೀತೋಪನ್ಯಾಸ ಆಯಿತು. ಮೊದಲು ಒಂದು 3-4 ಸರ್ತಿ ಏನ್ ಮಾಡಿದೆ ನಾನು, 4 ಲೆಕ್ಚರ್ಸ್ನಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ರಾಮಾನುಜಾಚಾರ್ಯ ಹೇಳ್ತಾರೆ, ಮಧ್ವಾಚಾರ್ಯ ಹೇಳ್ತಾರೆ ಅಂತ ಹೇಳ್ತಾ ಹೊರಟೆ. ಆಮೇಲೆ ಜನ ಏನ್ ಮಾಡ್ಬಿಟ್ರು, ಆಚಾರ್ಯ ಅವ್ರಿಬ್ರದ್ದು ಬೇಡ ಬೇಡ, ಬರೀ ಮಧ್ವಾಚಾರ್ಯ ಹೇಳಿ ಸಾಕು ನಮಗೆ, ಇದೇ ಬಾರಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ರು. ಆಮೇಲೆ ಅವ್ರು ಕೇಳಕ್ಕೆ ಇಷ್ಟನೇ ಪಡಲಿಲ್ಲ, ಬರೀ ಮಧ್ವಾಚಾರ್ಯ ಹೇಳಿದ್ರು. ಅವ್ರ ಅವರೇ ಹೇಳ್ಬಿಟ್ಟು ಅದೇ ಹೇಳ್ಬಿಟ್ರು ನಮಗೆ, ಅದು ಬರ್ತಿದ್ದೇ ಜಾಸ್ತಿ ಅಂತವರೆಲ್ಲ. ಅವ್ರು ಯಾರಿಗೂ ಭದ್ರಾಚಾರ ಸಿದ್ಧಾಂತ ಹೇಳಿದ್ ಬೇರೆ ಹಿಡಿಸಲಿಲ್ಲ. ಇವತ್ತು ಅದು ಆಮೇಲೆ ಅದು ಇದ್ದಿಂತಲ್ಲ ನಿಂತೋಗ್ಬಿಡ್ತಾ ಅಷ್ಟೇ. ಅದು ಸರಿಯಾಗಿ ಮಾಡಿದ್ರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ತುಂಬಾ ಇದು ಬರುತ್ತೆ. ಇವತ್ತು ಅನ್ಫಾರ್ಚುನೇಟ್ಲಿ ಭದ್ರಾಚಾರ ಬಗ್ಗೆ ಪುಸ್ತಕಗಳಲ್ಲಿ ಇನ್ಫಾರ್ಮೇಶನ್ ಸರಿ ಬಂದಿಲ್ಲ. ಅದೊಂದು ಬಂದಿರೋದು ಕಡಿಮೆ, ಅವು ಫೇಸ್ಫುಲ್ ಪ್ರೆಸೆಂಟೇಷನ್ ಬಂದಿಲ್ಲ. ಅದರಿಂದ ಬೇರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಬೇಕು. ಮಧ್ವಾಚಾರ್ಯ ಆಂಟಿ ಸೋಷಿಯಲ್ ವರ್ಕರ್ ಅವರು, ಗೊತ್ತಾಯ್ತಾ, ಡಿಸ್ಕ್ರಿಮಿನೇಟ್ ಮಾಡ್ತಾರೆ ಸೊಸೈಟಿಲಿ, ಏನೋ ಒಂದು ಥರ ಅಪಪ್ರಚಾರ ಮಾಡ್ಬಿಟ್ಟು ಅದೊಂದು ಡೇಂಜರ್ ಆಯ್ತು. ಪ್ರಚಾರ ತಪ್ಪಿತ್ತು, ಅಪಪ್ರಚಾರ ಜಾಸ್ತಿ ಆಯ್ತು. ಅದೆಲ್ಲ ನಾವು ಟೈಮ್ ಟು ಟೈಮ್ ಇದು ಮಾಡ್ಬೇಕು, ರಿಯಾಕ್ಟ್ ಮಾಡ್ಬೇಕು, ಇಲ್ಲವರು ತಪ್ಪಾಗಲ್ಲ. ಅದು ಮಾಡದೇ ಇರೋದು ನಮ್ಮ ದೊಡ್ಡ ಲ್ಯಾಪ್ಸ್. ಅದು ಮಾಡಿದ್ರೆ ಖಂಡಿತ ಬರ್ತಾರೆ. ಯಾರು ತಿಳುವಳಿಕೆ ಇದ್ದವರೆಲ್ಲ ಬಂದೇ ಬರ್ತಾರೆ, ಸಂಶಯ ಏನೇ ಇಲ್ಲ. ಮತ್ತೆ ಅವರಿಗೆ ಇಲ್ಲ ಮಾಡಿರೋದು ನಮ್ಮ ಲ್ಯಾಪ್ಸ್ ಅಂತಾನೆ ಹೇಳಿದ್ರು.
ಆಚಾರ್ಯ ಪ್ರಣಾಮ ಮಾಡ್ತಾ, ನಾನೀಗ 3 ತಿಂಗಳ ತನಕ ಅಟ್ಲಾಂಟಿಕ್ ಹೋಗಿದ್ದೆ. ಅಲ್ಲಿ ಆ ಸ್ವಾಮಿನಾರಾಯಣ ಮಂದಿರದಲ್ಲಿ ತಮ್ಮ ಒಂದು ಗ್ರಂಥ ನೋಡಿದೆ ನಾನು. ನನಗೆ ಇಷ್ಟು ಸಂತೋಷ ಆಯ್ತು ಆ ಗ್ರಂಥ ನೋಡಿ. ಅಲ್ಲಿ ಮ್ಯಾನೇಜ್ಮೆಂಟ್ ಕಮಿಟಿ ಅವರೊಬ್ರು ಗುಜರಾತ್ ಇದ್ದ, ಅವ್ರಿಗೆ ಹೋಗಿ ಕೇಳಿದೆ ನಾನು, ಈ ನಮ್ಮ ಆಚಾರದ ಇಲ್ಲಿ ಗ್ರಂಥ ಇದೆಯಲ್ಲ ಅಂತ ಹೇಳಿ. ಇಲ್ಲ ಇಲ್ಲ ಇದೆ ಅಂತ ಹೇಳಿ ಅವ್ರು ಲೈಬ್ರರಿ ತೋರಿಸಿದ್ರು. ಅಲ್ಲಿ ತಮ್ಮ ಗ್ರಂಥ ನಾನು ನೋಡಿ ಬಹಳ ಸಂತೋಷ ಆಯ್ತು. ತಮ್ಮಲ್ಲಿ ಇನ್ನೊಂದು ಅರಿಕೆ ಮಾಡಿಕೊಡ್ತೇನೆ. ಈ ನಮ್ಮ ಭರತ ವರ್ಷ ಭರತ ಖಂಡೇಜ್ ಎಂಬುದಿಪ್ಪ ಅಂತ ಹೇಳಿ ನಾವು ನಮ್ಮ ಭಾರತ ದೇಶನ ತುಂಬಾ ಇದು ಮಾಡ್ತೀವಿ. ಆದರೆ ಅಲ್ಲಿ ಈ ಫಾರಿನ್ ಕಂಟ್ರಿಯಲ್ಲಿ ಏನೂ ಇಲ್ಲ, ಅಲ್ಲಿ ಎಷ್ಟು ಸುಖವಾಗಿದ್ದಾರೆ ಅವರು. ನಮ್ಮಲ್ಲಿ ನಾವು ಎಷ್ಟು ಆಚಾರ ವಿಚಾರ ಎಲ್ಲ ಇಟ್ಟುಕೊಂಡಿದ್ದೀವಿ, ಆದರೂ ಇಲ್ಲಿ ತುಂಬಾ ಬಡತನ ಅನುಭವಿಸ್ತಾ ಇದೆಯಲ್ಲ, ಇದಕ್ಕೇನು?
ಆಕ್ಚುಲಿ ಆಚಾರ ವಿಚಾರ ಇಟ್ಕೊಂಡಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ ಅಷ್ಟೇ. ತಿಳ್ಕೊಂಡ್ರೆ ಎಷ್ಟು ಸರಿ ಇಟ್ಕೊಂಡಿರೋದು? ಇವತ್ತು ಇಡೀ ನಮ್ಮ ಇದರೊಳಗೆ ಆಚಾರ ಹೇಳಿದ ಆಚಾರ ಮಾಡತಕ್ಕಂಥವ್ರ ಸಂಖ್ಯೆ 91,000, ಬಹಳ ಕಡಿಮೆ ಅದು. ಇವತ್ತು ಏಕಾಚಾರ ಏನು ಅಂತ ಕೇಳರಿದ್ದಾರೆ, ಎಷ್ಟು ಜನಕ್ಕೆ ಹೋದ್ರೆ ಏನೂ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಏಕಾಚಾರ್ಯ ಗೊತ್ತು, ಅವತ್ತು ಊಟ ಮಾಡಬಾರ್ದಷ್ಟೇನೆ, ತಿಂಡಿ ಬೇಕಾಷ್ಟು ಮಾಡ್ಕೋತೀವಿ ಅಂತ ಹೇಳಿ ಜನ ಇರ್ತಾರೆ. ಅಂದ್ರೆ ರಾಂಗ್ ಕಾನ್ಸೆಪ್ಟ್ಸ್ ಇದೆ. ಇನ್ನು ನಮ್ಮ ಆಚಾರ ಫಿಲಾಸಫಿ ಬಗ್ಗೆ ಜನ ಫಾಲೋ ಮಾಡೋದಕ್ಕೊಂದು ಕಾರಣ ಇದೆ. ಈ ಕೆಲವು ಕಡ್ಡಾಯ ಮಾಡಿದ್ರು ಆಚಾರ್ಯರು, ಏಕಾದಶಿ ಕಡ್ಡಾಯ, ಕೃಷ್ಣಾಷ್ಟಮಿ ಕಡ್ಡಾಯ, ವ್ರತ ಕಡ್ಡಾಯ ಮಾಡಿದ್ರು. ಜೊತೆಗೆ ಆನೆಸ್ಟಿ ಆಚಾರ್ಯರು ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬೇಕೇ ಬೇಕು ಅಂತಾರೆ. ಈ ಕಲಿಯುಗದಲ್ಲಿ ಜನಕ್ಕೆ ಇರೋದಿಲ್ಲ, ಅದಕ್ಕೋಸ್ಕರ ಸಿದ್ಧಾಂತನೇ ಬಿಟ್ಬಿಡ್ತಾರೆ ಅಷ್ಟೇ. ಇವತ್ತೇನು ಆಕ್ಚುಲಿ ಮಧ್ವ ಸಿದ್ಧಾಂತ ಫಾಲೋ ಮಾಡ್ತಿದ್ದಾರೆ ಜನ, ಅದು ಆಚಾರ ಹೇಳಿದ ರೀತಿಯಲ್ಲಿ ಫಾಲೋ ಮಾಡ್ತಾ ಇಲ್ಲ. ಅದಕ್ಕೆ ಜನಗಳಿಗೆ ಅದರ ಬಗ್ಗೆ ನಂಬಿಕೆ ಬರದಂತೆ ಆಗಿದೆ. ನಿಜವಾಗಲೂ ಫಾಲೋ ಮಾಡಿದರೆ ಖಂಡಿತ ಆಗೇ ಆಗದೆ. ಮತ್ತೆ ಫಾಲಿನ ಸುಖವಾಗಿದ್ದಾರೆ ಅಂತ ಹೇಳ್ತೀವಲ್ಲ, ಅದು ಕೂಡ ಮೆಟೀರಿಯಲಿಸ್ಟಿಕ್ ಹ್ಯಾಪಿನೆಸ್ ಅಷ್ಟೇ, ಅದು ಈ ತರ ಸುಖ ಅಲ್ಲ. ಮತ್ತೆ ನಮ್ಮಲ್ಲಿ ಸರಿಯಾಗಿರೋ ಕಡಿಮೆ ಇರಬಹುದು, ಬಟ್ ದೇ ಆರ್ ರಿಯಲಿ ವೆರಿ ಹ್ಯಾಪಿ. ಅದು ಕಡಿಮೆ ಇದ್ರು ಕೂಡ ಫಾಲೋ ಮಾಡೋರು ಹ್ಯಾಪಿಯಾಗೇ ಇದ್ದಾರೆ. ಬಿಟ್ಟವರಿದ್ರೆ ಅದು ಜವಾಬ್ದಾರರಲ್ಲ, ಬಟ್ ಅಲ್ಲಿ ಹ್ಯಾಪಿನೆಸ್ ಅಂಬೋದು ಸೂಡೋ ಹ್ಯಾಪಿನೆಸ್ ಅಂತೇವಲ್ಲ ಆ ತರ, ಅದು ಸರಿಯಲ್ಲ. ಕುಡಿಯೋದಾಗಲಿ ತಿನ್ನೋದಾಗಲಿ ಅಥವಾ ಒಂದು ವೀಕೆಂಡ್ ಎಂಜಾಯ್ ಮಾಡೋದಾಗಲಿ ಅದನ್ನ ಹ್ಯಾಪಿನೆಸ್ ಅಂತ ನಾವು ಕರೆಯೋದಿಲ್ಲ. ಆ ರಿಯಲ್ ಹ್ಯಾಪಿನೆಸ್ ಸಿಗ್ಬೇಕಾದ್ರೆ ನಮ್ಮಲ್ಲೇ ಸಿಗೋದು. ಸೊ ಅಪಿಯರೆನ್ಸ್ ಆ ತರ ಇದೆ, ಅದನ್ನು ಒಪ್ಪಬೇಕು ನಾವು. ಬಟ್ ಅದು ನಮ್ಮಲ್ಲಿಲ್ಲ ಅಂಬುದು ದುರ್ದೈವ ಅಷ್ಟೇ. ಸರಿ, ಸರಿ. ಉದಾಹರಣೆಗೆ ಯಾರು ಹೇಳ್ತೇನೆ ನೀವೀಗ ಹೇಳಿ, ಉದಾಹರಣೆ ಹೇಳಿ. ಇಲ್ಲಿ ಬನ್ನಿ, ಈ ಕಡೆ ಬನ್ನಿ. ಹೌದು ಹೌದು, ಕರೆಕ್ಟ್. ರೈಟ್ ಹೌದು. ಹೌದು ಅಲ್ಲ ಬಂದಿರ್ಬೋದು ನಾ ಬಂದಿರೋದೇ ಹಾಗೆ ಅದು ಗ್ರೇಟೆಸ್ಟ್ ಅಲ್ಲದೆ ಒಬ್ಬರು ಪ್ರಹ್ಲಾದರಾಗಿದ್ದವ್ರು ಅವತಾರ ಮಾಡಿ ಬಂದ್ರೆ ಗ್ರೇಟ್ ಅಲ್ವಾ ಅದು ಒಂದು ಇಂದ್ರದೇವರಾಗಿ ಜಯತೀರ್ಥರಿದ್ರು ಬಂದರು ಅಂತ ಗ್ರೇಟ್ ಅಲ್ವೇ. ಸೊ ಅಕ್ಸೆಪ್ಟೆಡ್ ಬೈ ಡಿವೈನ್ ಪರ್ಸನಾಲಿಟೀಸ್ ಅಂತ ಇದ್ದಾಗ ಬರೀ ಬ್ರಿಲಿಯಂಟ್ ಪರ್ಸನಾಲಿಟೀಸ್ ಅಲ್ಲ ಡಿವೈನ್ ಪರ್ಸನಾಲಿಟಿ ಅಕ್ಸೆಪ್ಟೆಡ್ ಅವರು ಫಿಲಾಸಫಿ ಅಂದಮೇಲೆ ಡಿವೈನ್ ಫಿಲಾಸಫಿ ಅಂತ ಇದ್ದಾಗ ಅರ್ಥ ಆಯ್ತಾ. ಇದನ್ನ ಅದಕ್ಕೆ ಯಾರು ಹೇಳ್ತೀವಿ ಅಂದ್ರೆ ಅದು ಹೇಳೋದು ಎರಡು ರೀತಿ. ಇವತ್ತು ನಾವು ದೇವರನ್ನೇ ಒಪ್ಪೋದಿಲ್ಲ ಜನ್ಮನೇ ಒಪ್ಪೋದಿಲ್ಲ ಅನ್ನೋರಿಗೆ ಜಸ್ಟ್ ಎಕ್ಸ್ಪ್ಲೇನ್ ಆಗಿದ್ರೆ 20 ಇಯರ್ಸ್ಗೆ ಬಂದವರು ಈಗ ಒಂದು ಇಂಟೆಲೆಕ್ಚುಯಲ್ ಮಿರಾಕಲ್ ಮಾಡಿದ್ರು ಅಂದ್ರೆ ಇಟ್ ಇಸ್ ಸಿಂಪ್ಲಿ ಗ್ರೇಟ್. ಹೌದಾನೆ? ಒಪ್ಪದೇ ಇದ್ದವ್ರಿಗೆ ಒಪ್ಪಿದವರಿಗೆ ಈಸ್ ಡಿವೈನ್ ಪರ್ಸನಾಲಿಟಿ ಅಂದ್ರೆ ಅಕ್ಸೆಪ್ಟಿಂಗ್ ಅವ್ರ ಫಿಲಾಸಫಿ ಇದೆ. ಹೌದಾನೆ? ಒಪ್ಪೋರಿಗೂ ಉತ್ತರ ಇದೆ, ಒಪ್ಪದೇ ಇರೋರಿಗೂ ಉತ್ತರ ಇದೆ. ಹೌದಾನೆ? ರಾಘವೇಂದ್ರ ಸ್ವಾಮಿನ ಪ್ರಹ್ಲಾದರ ಅಲ್ಲ ಅಂತ ಕರೀರಿ, ಓಕೆ. ಅವ್ರು ಮಾಡಿದ ಮಿರಾಕಲ್ಸ್ ಅನ್ನು ಕೇಳಿದ ಮೇಲೆ ಸಿಂಪ್ಲಿ ಗ್ರೇಟ್ ಅವರು. ಪ್ರಹ್ಲಾದರಾಯ್ ಮಾಡಿದ್ರು ಅಂತ ಒಪ್ಕೊಂಡ್ರೆ ಡಿವೈನ್ಲಿ ಗ್ರೇಟ್ ಅವರು. ಅರ್ಥ ಆಯ್ತಾ? ಈಗ ಸೊ ಇಬ್ರು ಹೇಳ್ಬೇಕು ನಾವೀಗ, ಒಪ್ಪದೇ ಇರೋರು ಹೇಳ್ಬೇಕಾದ್ ಒಂದು, ಒಪ್ಪದವ್ರು ಹೇಳ್ಬೇಕಾದ್ ಒಂದು. ಸೊ ಆ ದೃಷ್ಟಿಯಲ್ಲಿ ಹೇಳಿದ್ರಿಂದ ನಿಮ್ ಪ್ರಶ್ನೆಗೆ ಅದೇ ಉತ್ತರ. ಅರ್ಥ ಆಯ್ತಾ? ಅದೇನು ಗ್ರೇಟ್ ಅಂದ್ರೆ ಬಿಕಾಸ್ ಅಕ್ಸೆಪ್ಟ್ ಇನ್ ಗ್ರೇಟ್ನೆಸ್ ಅಂತಾನೆ ಅರ್ಥ. ಜೈತಿರ್ತಿ ಏನು ಓದಿರಲಿಲ್ಲ, 20 ವರ್ಷಕ್ಕೆ ಸಡನ್ ಆಗಿ ಬಂತು ಅಂದ್ರೆ ಪೂರ್ವಜನ್ಮದ ಫಲ ಅಂತ ಅರ್ಥ. ಅದು ಪೂರ್ವಜರು ಸಾಧನೆ ಮಾಡಿದ್ರೆ ಅಂತ ಆಯ್ತಲ್ಲ. ಇದನ್ನು ಬೇರೆಯವರು ತೋರಿಸಿಲ್ವಲ್ಲ, ಹಾಗಿದ್ರೆ ಬೇರೆಯವ್ರು ಬಂದಿಲ್ಲ. ಹೌದು ಹೇಳಿದ್ರು ಅಂತ ಪರ್ಸನಾಲಿಟಿ ಫಾಲೋ ಮಾಡಿದ ಮೇಲೆ ಅದು ಬಸ್ಟ್ ಬಸ್ಟ್ ಬಿ ಡಿವೈನ್ ಹೋಗ್ತಾನೆ ಅವ್ರು ಆಡಿದರೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ. ಅದನ್ನ ಹೇಳ್ತಾರೆ. ಆಯ್ತಾ?
ಆಚಾರ್ಯ ನಮಸ್ಕಾರಗಳು. ಈಗ ನಾವು 800 ಅಥವಾ 900 ವರ್ಷಗಳ ಇತಿಹಾಸವನ್ನು ನೋಡಿದ್ರೆ, ಪರಂಪರೆಯನ್ನು ನೋಡಿದ್ರೆ, ಸುಮಾರು ದೊಡ್ಡ ದೊಡ್ಡ ಜನಗಳು ಬಂದು ಹೋದ್ರೆ, ರಾಘವೇಂದ್ರ ಸ್ವಾಮಿಗಳಾಗಲಿ ಜಯತೀರ್ಥರಾಗಲಿ, ಸೊ ಈ ಒಂದು ಪರಂಪರೆಯನ್ನು ನೋಡಿದ್ರೆ ಎಷ್ಟೋ ದೊಡ್ಡ ದೊಡ್ಡ ಆಚಾರ್ಯಗಳು ಬಂದು ಹೋದ್ರು. ಆದ್ರೆ ಈಗ ಒಂದು 100 ವರ್ಷಗಳ ಈಚೆಗೆ ನೋಡಿದ್ರೆ ಅಂತ ದೊಡ್ಡ ಹೆಸರುಗಳು ನಮ್ ಕಿವಿ ಕೇಳಿಸ್ತಾ ಇಲ್ಲ, ಅಂದ್ರೆ ಅಂತ ಅವರು ಪರಂಪರೆಯಲ್ಲಿ ಅಂತ ಹೆಸರುಗಳು ಕೇಳಿಸ್ತಾ ಇಲ್ಲ. ಇದಕ್ಕೆ ಏನಾದ್ರೂ ಕಾರಣ ಇರಬಹುದಾ?
ಕಾರಣ ಇರಬಹುದು, ಅದು ಒಳ್ಳೆ ಪ್ರಶ್ನೆನೆ. ಇವತ್ತು ಉದಾಹರಣೆ ರಾಘವೇಂದ್ರ ಸ್ವಾಮಿಗಳಂತವ್ರಾಗಲಿ ವ್ಯಾಸರಾಜರಂತವ್ರಾಗಲಿ ಇವತ್ತು ನಮ್ಮ ಕಾಣೋದಿಲ್ಲ ಅಂತ ಕೇಳಿದ್ರೆ ಅದು ಸ್ವಲ್ಪ ನಮ್ದು ಲ್ಯಾಪ್ಸೇನೆ. ಆದ್ರೆ ಏನೂ ಇಲ್ಲ ಅಂತೇನಿಲ್ಲ. ಇವತ್ತು ಪ್ರೆಸೆಂಟ್ ಇದಕ್ಕೆ ಉತ್ತರ ಕೊಡೋಷ್ಟು ಮಟ್ಟಿಗೆ ಸಾಮರ್ಥ್ಯ ಇದ್ದವ್ರು ಇದ್ದೇ ಇದ್ದ. ಅರ್ಥ ಆಯ್ತಾ? ಇವತ್ತು ಇವತ್ತು ಪೇದಾರ ಸ್ವಾಮಿಗಳಾಗ್ಲಿ, ಇವರು ಹಿಂದಿನ ವಿದ್ಯಾಮಾನ ತೀರ್ಥರಾಗಲಿ, ಕೆಲವರಾಗಲಿ ಅವರು ಸಾಮಾನ್ಯರಾಗಿರಲಿಲ್ಲ. ಗೊತ್ತಾಯ್ತಾ? ಅದರಿಂದ ಸ್ಮಾಲ್ ಗ್ಯಾಪ್ ಇದ್ದಾಗ ಅಷ್ಟೇ.
ಅಂದ್ರೆ ಈಗ ನಾವು ಆ ಒಂದು ಪರಂಪರೆ ನೋಡ್ಕೊಂಡು ಬಂದ್ರೆ ಅದೊಂಥರ ಒಂದು ಉತ್ಸಾಹ ಸ್ಥಿತಿಯಲ್ಲಿ
ಕೆಪಾಸಿಟಿ ಇರೋರು ಇದ್ದಾರೆ. ಅನ್ಫಾರ್ಚುನೇಟ್ಲಿ ಅಪ್ಲಿಕೇಶನ್ ಇಲ್ಲ ನಮ್ಮಲ್ಲಿ, ಅದು ಪ್ರಾಬ್ಲಮ್ ಆಗಿದೆ. ಅರ್ಥ ಆಯ್ತಾ? ಈಗ ಅವರೇನು ಅಪ್ಲೈ ಮಾಡಿ ರಿಸೋರ್ಸಸ್ ಎಲ್ಲ ಉಪಯೋಗ ಮಾಡ್ಕೊಂಡ್ರು, ನಾವು ಮಾಡ್ಕೋತಾ ಇಲ್ಲ. ಅದು ನಮ್ಮ ಲ್ಯಾಬ್ಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಾವು ಅವ್ರಿಗಿಂತ ಏನೋ ಕಡಿಮೆ ಹೆಚ್ಚೇ ಇದೆ, ಅದು ಮಾಡ್ಕೋಬೇಕಾಗಿತ್ತು. ನಾವೇ ಉದಾಹರಣೆಗೆ ಅವರು ಶ್ರೀ ಶಂಕರ ಚಾನಲ್ ಶುರು ಮಾಡಿಬಿಟ್ರು, ಗೊತ್ತಾಯ್ತಾ? ಆ ಥರ ಟೈಮ್ ಟು ಟೈಮ್ ಮಾಡ್ತಾ ಇಲ್ಲ. ಅವ್ರು ಮಾಡಿ ಎಷ್ಟೋ ವರ್ಷ ಮೇಲೆ ಅಷ್ಟು ಮೆಲ್ಲಗೆ ಸ್ಲೋ ಟ್ಯೂಬ್ಲೈಟ್ಸ್ ವರ್ಕ್ ಮಾಡ್ತೀವಿ ನಾವು. ಆ ಥರ ಮಾಡಬಾರ್ದು. ಅವರ ಕಮ್ಯುನಿಕೇಷನ್ ಮೆಥಡ್ ಇದೆಯಲ್ಲ, ಸಿಂಪ್ಲಿ ವಂಡರ್ಫುಲ್. ಬೇರೆಯವ್ರದೆಲ್ಲ ಕಮ್ಯುನಿಕೇಷನ್ ಮೆಥಡ್ ಭಾಳ ಚೆನ್ನಾಗಿದೆ. ಕಾಂಪಿಟೆನ್ಸ್ ಕಡಿಮೆ, ಮೆಥಡ್ಸ್ ಜಾಸ್ತಿ. ನಮ್ಮಲ್ಲಿ ಕಾಂಪಿಟೆನ್ಸ್ ಇದೆ, ಅಪ್ರೋಚ್ ಇದೆ. ಅರ್ಥ ಆಯ್ತಾ? ಆದ್ರೆ ನಮ್ಮ ಲ್ಯಾಬ್ಸ್ ಅಷ್ಟೇ, ಇದ್ರ ಲ್ಯಾಬ್ಸ್ ಅಲ್ಲ. ಅದನ್ನ ಸರಿ ಮಾಡಿಕೊಂಡ್ರೆ ಒಳ್ಳೆ ಕೆಲಸ ಆಗುತ್ತೆ.
ಆಚಾರ್ಯ ನಮಸ್ಕಾರ. ಇವತ್ತು ಗುರು ಗೋವಿಂದ ದಾಸರ ಆರಾಧನೆ ಇವತ್ತು. ಅದೇ ಯಾಕೆ ಹೇಳಿದೆ ಅಂದ್ರೆ, ಈಗ ಗುರು ಗೋವಿಂದ ದಾಸರು ಅವರು ಇವರು ಓವರ್ಸಿಯರ್ ಆಗಿ ಬದುಕಿದ್ರು, ಅವ್ರ ಮೇಲೆ ಗ್ರಂಥ ಇದೆ ಅಂದ್ರೆ ಈಗ ಸಾಮಾನ್ಯ ಅವರು ನಮ್ಮಂತೆ ಇದ್ರು. ಅವರ ಶಿಷ್ಯರೊಬ್ಬರು ರಮಾಕಾಂತ ವಿಠಲ್ ದಾಸರು, ತಮ್ಮ ಪರಿಚಯ ಹೇಳಬೇಕು. ಅವರು ಒಂದು ಇದು ಬರೆದಿದ್ದಾರೆ ಕೃತಿ, ನೀ ಮಾಡಿದ ಉಪಕಾರ ಮರೆಯಲಾಗದು ಸ್ವಾಮಿ, ಸಾಮಾನ್ಯವಲ್ವೋ ಮತ್ತಾರಿಂದಲೋ ಆಗೋದು. ಅಂದ್ರೆ ನಮ್ಮ ದೇಹ ಕೊಟ್ಟಿದ್ದೆ ಅಂತ ಅದರ ಮೇಲೆ ಒಂದು ಬರೆದಿದ್ದಾರೆ. ಅದನ್ನ ಓದಿದ್ರೆ ಅದನ್ನ ಮಾಡಿದರೆ ನಿಜವಾಗ್ಲೂ ಏನ್ ಸಾಮಾನ್ಯ ಅವರು ಹೇಳಿದ್ರು. ಈಗ ರಾಘವೇಂದ್ರ ಸ್ವಾಮಿಗಳು ಅವರು ನನ್ನ ಒಂದು ಕಂಪೇರ್ ಮಾಡಿದ್ರೆ ಲೈಟರ್ ಸೆನ್ಸ್, ಈಗ ಫೆಡರರ್ ಇದ್ದಾನೆ ಅವರು, ಫೆಡರರ್ ಈಗ ಆಧ್ಯಾತ್ಮದಲ್ಲಿ ಫೆಡರರ್ ಲೆವೆಲ್ಗೆ ಇವರು ವಾದರಾಜರಿರೋದು. ಈಗ ತೆಂಡೂಲ್ಕರ್ ರಾಘವೇಂದ್ರ ಸ್ವಾಮಿ ಹಾಗೆ ಅವರು ಅದೇ ಮುಂಚೆಯಿಂದ ಇದ್ರೆ ಬಂದಿದ್ದಾರೆ. ಅವರೇ ಅವ್ರ ಸಾಧನೆ ಮಾಡಿದ್ದಾರೆ. ಈ ನಮ್ಮಂತ ಅವರು ನಮ್ಮಂತ ಜೀವಿಗಳು ಗುರುಗೋವಿಂದ ದಾಸರು ರಮಾಕಾಂತ ಅವರು ಮಾಡಿದ್ದಾರೆ, ಗೊತ್ತಿಲ್ಲ ಅದು. ಅದರಿಂದ ಈ ತಾವು ಹೇಳಿದಂಗೆ ಈಗಿನ ಕಾಲದಲ್ಲೂ ಈ ಅವರು ರಮಾಕಾಂತ ದಾಸರು ರೈಲ್ವೆ ಮಾಸ್ಟರ್ ಆಗಿದ್ರು, ಅವ್ರ ಮೇಲೆ ಕೃತಿಗಳಿದೆ. ಅದನ್ನು ಓದಿದ್ರೆ ಈಗಿನ ಪರಂಪರೆಯವರು ಸಾಧನೆ ಮಾಡಿರೋದು ನಮಗೆ ಗೊತ್ತಾಗುತ್ತೆ.
ಮತ್ತೇನಾದಿದೆಯಾ?
ಇವತ್ತಿನ ವರ್ಕ್ಶಾಪ್ ಅಲ್ಲಿ ಆಚಾರ್ಯರು ಯಾವ್ಯಾವ ಯತಿಗಳು, ಗುರುಗಳು ಮತ್ತೆ ದಾಸರು ಪಂಡಿತರ ಬಗ್ಗೆ ಹೇಳಿದ್ದಾರೆ, ಹೆಚ್ಚು ಕಮ್ಮಿ ಎಲ್ಲರ ಬಗ್ಗೆನೂ ಪ್ರವಚನ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ರೀಸೆಂಟ್ಲಿ ರಿಲೀಸ್ ಮಾಡಿದ್ದ 4 ಪ್ರವಚನಗಳು ಒಟ್ಟಿಗೆ ಒಂದೇ ದಿನ ಸೇರಿರೋದು ಬಹಳ ಚೆನ್ನಾಗಿದೆ, ಅದು ಕೇಳಬೇಕು. ಸತ್ಯಧರ್ಮ ತೀರ್ಥರು, ಯಾದವಾರ್ಯರು ಮತ್ತೆ ಶ್ರೀನಿವಾಸ ತೀರ್ಥರು, 3 ಜನದ ಬಗ್ಗೆನೂ ಒಂದೇ ಪ್ರವಚನ, ಒಂದು ಸುಮಾರು 20-25 ನಿಮಿಷ ಒಬ್ಬರೊಬ್ಬರ ಮೇಲೆ ಹೇಳಿದ್ದಾರೆ. ಮತ್ತೆ ಆಚಾರ್ಯರು, ಜಯತೀರ್ಥರು, ಪದ್ಮನಾಭ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಪ್ರಸನ್ನ ವೆಂಕಟದಾಸರು, ಇವರು ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಎಲ್ಲರ ಬಗ್ಗೆನೂ, ವಿಜಯದಾಸರು, ವಾದ ವಿಜೇಂದ್ರರು, ಆಮೇಲೆ ರಾಯರ ಬಗ್ಗೆ ಅಂತೂ ಎವ್ರಿ ಇಯರ್ ಹೇಳ್ತಾ ಇದ್ದಾರೆ. ಸೊ ಅದು ಆಲ್ ಅಪ್ಡೇಟ್ 2006 ಇಂದ ಅಲ್ವಾ ಭಾಸ್ಕರ್? 2006 ಇಂದ ಸುಮಾರು ಎಲ್ಲ ಪ್ರವಚನಗಳು ಅವೈಲೇಬಲ್ ಇದೆ. ನಾವು ನಮ್ಮ ವರ್ಕ್ಶೀಟ್ ಕೆಳಗಡೆ ಯಾವ ವೆಬ್ಸೈಟ್ ಅಡ್ರೆಸ್ ಹೇಳಿದೀವಲ್ಲ, ಅದರಲ್ಲಿ ಅಲ್ಲಿ ಅಪ್ ಟು ವರ್ಕ್ಶಾಪ್ ಅದನ್ನ ಬಿಟ್ಬಿಟ್ಟು ಸ್ಲಾಶ್ ಅದೊಂದು ಬಿಟ್ಬಿಟ್ಟು ಪ್ರವಚನ ಹೋಗಿ ಯತಿಗಳು ಅಂತ ಒಂದಿದೆ, ದಾಸರು ಅಂತ ಬೇರೆ ಬೇರೆ ಫೋಲ್ಡರ್ಸ್ ಕ್ರಿಯೇಟ್ ಮಾಡಿದ್ದಾರೆ, ಅಲ್ಲಿ ಹೋಗಿ ಎಲ್ಲ ಸಿಗುತ್ತೆ. ರೀಸೆಂಟ್ ಅಪ್ಡೇಟ್ಸ್ ವರ್ಗೂ, ಒಂದು 15 ಬ್ಯಾಕ್ ವರ್ಗೂ ಎಲ್ಲ ಅಪ್ಡೇಟ್ಸ್ ಇದೆ. ಅಲ್ಲ ಡೀಟೇಲ್ ಪ್ರವಚನ ಸುಮಾರು 1 ಇದೆ, ಅದೆಲ್ಲ ಕೇಳಬಹುದು ತಾವು. ಮುಂದಿನ ವರ್ಕ್ಶಾಪ್ ಆಚಾರ್ಯ ತಿಳಿಸಿದ್ರೆ 26
ಎಲ್ಲ ಬುಕ್ಸ್ ಸಿಗುತ್ತೆ. ಅಷ್ಟೇ ಅಂದ್ರೆ ಎಲ್ಲ ಬುಕ್ಸ್ ಅವೈಲೇಬಲ್ ನಮಗೆ ಪಬ್ಲಿಷ್ ಆಗಿದೆ. ಮತ್ತೆ ಡೀಟೇಲ್ ಒಂದು ಶಾರ್ಟ್ ಪರಿಚಯಕ್ಕೆ ಪ್ರವಚನ, ಡೀಟೇಲ್ಡ್ ಅದಕ್ಕೆ ಫುಲ್ ಎಕ್ಸಾಕ್ಟಿವ್ ಬುಕ್ಸ್ ಇದೆ ಎಲ್ಲರ ಮೇಲೆ ಕೂಡ, ಅದನ್ನು ಓದ್ಬಹುದು ಎಲ್ಲರಲ್ಲಿ ಯಾವ್ದು ಬೇಕಾದ್ರೆ ನಿಮಗೆ ಚಾಯ್ಸ್ ಇದೆ.
ರಾಘವೇಂದ್ರ ದರ್ಶನ, ಆಮೇಲೆ ಜಯತೀರ್ಥ ದರ್ಶನ ಎಲ್ಲ ಅವೈಲೇಬಲ್ ಇವತ್ತಿಗೂ ಇವೆ. ರಾಘೋತ್ತಮ ತೀರ್ಥರ ಬಗ್ಗೆ, ವಿಜಯೇಂದ್ರ ಬಗ್ಗೆ, ಎಲ್ಲರ ಬಗ್ಗೆನೂ ಗ್ರಂಥಗಳು ಅವೈಲೇಬಲ್, ಉಪಯೋಗ ಪಡ್ಕೋಬಹುದು. ಮತ್ತೆ ಆಚಾರ್ಯ ತಿಳಿಸಿದ ನೆಕ್ಸ್ಟ್ ವರ್ಕ್ಶಾಪ್ 26 January ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ ಸರ್ವ ಮೂಲ ಗ್ರಂಥಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸೇರ್ಕೊಳ್ಳುತ್ತೆ. ಮುಂದಿನ ಅದರ ನೆಕ್ಸ್ಟ್ ವರ್ಕ್ಶಾಪ್ 14 ಫೆಬ್ರವರಿ ಸಂಡೇ, ಅದು ನಮ್ಮ ರೆಗ್ಯುಲರ್ ವರ್ಕ್ಶಾಪ್ಗೆ ಬರುತ್ತೆ, ಅದು ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ. ತಾವೆಲ್ಲರೂ ಗೊತ್ತಿರಬಹುದು, ಪೇಜಾವರ ಶ್ರೀಗಳು 2 ಬಂದು ನಮ್ಮನ್ನ ಅಲ್ಲಿ ಆಹ್ವಾನಿಸಿದ್ದಾರೆ. ಸೊ ಅದಕ್ಕೆ ಅಲ್ಲೇ ಆಗ್ತದೆ, ಅಲ್ಲೇ ಪ್ರವಚನ ಮಂದಿರ, ಅದೇ ನಮ್ಮ ಕೃಷ್ಣನ ಗುಡಿ ಹಿಂದೆ ಯಾವ ದೊಡ್ಡ ಪ್ರವಚನ ಹಾಲ್ ಇದೆ, ಅಲ್ಲಿ ಮಧ್ಯಾಹ್ನ 3:30 ಅಲ್ಲಿ ಬೇರೆ ಕಾರ್ಯಕ್ರಮಗಳೆಲ್ಲ 3 ಆಗುತ್ತೆ, ಅದಾದ್ಮೇಲೆ ಈ ಕಾರ್ಯಕ್ರಮ 3:30-6 ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಸಾಯಂಕಾಲ. ಅಲ್ಲಿಗೆ ಎಲ್ಲರೂ ತಾವೆಲ್ಲರೂ ಬರಬೇಕು. ಟಾಪಿಕ್ ಆಗಲೇ ಹೇಳಿದರು, ಮಹಾಭಾರತದ ಯುದ್ಧದಲ್ಲಿ ಕೃಷ್ಣನ ಪಾತ್ರ, ರೋಲ್ ಆಫ್ ಕೃಷ್ಣ.
ಅದು 3 ಬಂದ್ಬಿಡಲಿ, 3 ಬಂದ್ರೆ ಹೇಳ್ತೇನೆ, ಆಮೇಲೆ ಬೇಗ ದೂರ ಹೋಗ್ರೆ ಅನುಕೂಲ ಆಗುತ್ತೆ. ಆಯ್ತು,
3 ಗಂಟೆಯಿಂದ 6:30 ಸಾಲಾಗಿ ಬಂದು ಮಂತ್ರಾಕ್ಷರಿ ತಗೊಂಡು
ಈ ಪೂರ್ಣ ಪ್ರದರ್ಶನ ಸಿಗುತ್ತೆ, ಬೇಕಾದರೂ ತಗೊಳ್ಬಹುದು.